ಇಬ್ಬರು ಗೆದ್ದರು, ಪರಿಸರ ಅವರು ಸೋತರು ಅಂತ ಹೇಳ್ತೀರಲ್ಲ ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ, ಹೌದು ಪರಿಸರಾಮರು ಸೋತರು, ಭೀಷ್ಮರು ಗೆದ್ದರು, ಯುದ್ಧದಲ್ಲಿ ಸೋಲಲಿಲ್ಲ, ಯುದ್ಧದಲ್ಲಿ ಸೋಲಲಿಲ್ಲ. ಯೋ ಅಜಿತೋ ವಿಜಿತೋ ಭಕ್ತ್ಯ ಗಾಂಗೇಯಂ ನ ಜಘಾನಃ. ಭೀಷ್ಮರ ಭಕ್ತಿಗೆ ಪರಿಸರಾಮರು ಸೋತರೆ ಹೊರತು ಅವರ ಬಲಕ್ಕೆ ಸೋಲಲಿಲ್ಲ. ಇದು ನಿರ್ಣಯ ಅಂದರೆ ನಿರ್ಣಯ ಆಚಾರ್ಯರ ಮಾತದ ಒಂದು. ಭೀಷ್ಮರ ಭಕ್ತಿಗೆ ಇಲ್ಲದೆ ಹೊರದಾಗಿದ್ರೆ ಗತಿ ಏನಾಗ್ತಿತ್ತು? ಭೀಷ್ಮರ ಗತಿ ಏನಾಗ್ತಿತ್ತು? ನಿಮ್ಮ ಸಂಸ್ಕಾರ ನನಗೆ ಬೇಕಿಲ್ಲ ಅಂತ ಹೊಡೆದಿದ್ರೆ ಭೀಷ್ಮರು ಪೀಸ್ ಪರಿಸರ ಹೋಗ್ತಾ ಇತ್ತು. ಕ್ಷಮಿಸಿದ್ರಲ್ಲ, ಯಾತಕ್ಕೆ ಸೋತರು ಹಾಗಿದ್ರೆ? ಭಕ್ತಿಗೆ ಸೋತರು. ಪರಮ ಭಕ್ತ ವತ್ಸಲ ಅಂತ ಕರೀತಾರೆ. ಭೀಷ್ಮರ ಗೆದ್ದರು, ಶಕ್ತಿಯಿಂದ ಗೆಲ್ಲಲಿಲ್ಲ, ಭಕ್ತಿಯಿಂದ ಗೆದ್ದರು. ಇದು ಯಾಕೆ ಏನು ತಿಳ್ಕೋಬೇಕು ಅಂದರೆ, ದೇವರನ್ನು ನಾವು ಹೀಗೆ ಗೆಲ್ಲಬೇಕೇ ಹೊರತು ಬೇರೆ ರೀತಿ ಗೆಲ್ಲಕ್ಕೆ ಬರೋದಿಲ್ಲ. ಆಚಾರ್ಯರ ಮಾತದವ ದೊಡ್ಡವರನ್ನು ಗೆಲ್ಲೋದು ಅಂದರೆ ಶಕ್ತಿಯಿಂದ ಅಲ್ಲ, ಅದು ಭಕ್ತಿಯಿಂದ ಮಾತ್ರ ಅಂತ ಹೇಳಿದ್ದಾರೆ. ಭಕ್ತ್ಯಾ ಪ್ರಾಣಂ ವಶೇ ನೀತ್ವಾ ಜಿತ ಪ್ರಾಣೋ ಭವತ್ಯುತ. ದೊಡ್ಡವರನ್ನು ಗೆಲ್ಲೋದಕ್ಕೆ ಬೇರೆ ಅರ್ಥ ಎಂದು ಮಾಡಲಿಕ್ಕೆ ಹೋಗಬೇಡಿ, ಮಾಡಿದರೆ ಸಾಧ್ಯನೂ ಇಲ್ಲ. ಅದೊಂದು ಪ್ರೀತಿಯಿಂದ ಭಕ್ತಿಯಿಂದ ಗೆಲ್ಲಬೇಕವ್ರದ್ದು ಬೇರೆ ಅಲ್ಲ. ತಾಯಿ ಮಾರ್ಕೆಟ್ಗೆ ಹೋಗ್ತಾಳೆ, ಮಗುವನ್ನು ಬಿಟ್ಟು ಹೋಗ್ಬೇಕು ಅಂತ ಪ್ಲಾನ್ ಮಾಡಿ ಹೋಗ್ತಾ ಇರ್ತಾಳೆ, ಆ ಕಡೆ ಈ ಕಡೆ ಮೆಲ್ಲಗೆ ಹೋಗ್ತಾಳೆ, ಮಗುವನ್ನು ಕಪ್ಪ ಅಂತ ಕಾಲು ಹಿಡ್ಕೊಂಡ್ಬಿಡುತ್ತೆ. ಏನು ಮಾಡ್ಬೇಕು ಅವಳೀಗ? ಮುಂದಕ್ಕೆ ಹೋಗೋಗಿಲ್ಲ. ಆದರೆ ನಿಜವಾಗ್ಲೂ ಮಗು ಹಿಡಿದು ಬಿಟ್ಟೆ, ಪಕ್ಕದವ್ರಿಗೆ ಹೇಳ್ತಾಳೆ, ನಾನು ಬರೋದಿಲ್ಲ, ಮಗು ಬಿಡೋದಿಲ್ಲ, ನೀವು ಹೋಗಿಬಿಡಿ ಅಂತ ಹೇಳಿದೆ. ನಾನು ಬರೋದಿಲ್ಲ, ಮಗು ಬಿಡ್ತಾ ಇಲ್ಲ, ನೀವು ಹೋಗಿಬಿಡಿ, ನೋಡಿ ಗಟ್ಟೆ ಕಾಲು ಹಿಡ್ಕೊಂಡ್ಬಿಟ್ಟಿದೆ. ಎಷ್ಟು ಗಟ್ಟೆ ಕಾಲು ಹಿಡ್ಕೊಂಡು ಕಾ ಜಾಡಿಸಿದ್ರೆ ಕತೆ ಮುಗೀತು, ಜೋರಾಗಂದ್ರೆ ಹೋಗ್ಬಿಡುತ್ತೆ ಮಗು ಆ ಕಡೆ. ಬಟ್ ಮಗುವಿನ ಶಕ್ತಿ ಆಕೆ ಮುಖ್ಯ ಅಲ್ಲ, ಅಮ್ಮ ನಾನು ಬಿಡೋದಿಲ್ಲ ಅಂತ ಹೇಳುತ್ತಲ್ಲ, ಆ ಭಕ್ತಿಯಿಂದ ತಾಯಿ ಸೋಲ್ತಾಳೆ. ಗೊತ್ತು, ತಾಯಿ ಹೇಳೋದ್ರೆ ಹಾಗೆ ಹೇಳೋದು, ಕೂಸು ಬಿಡೋದಿಲ್ಲ ಅಂತ ಹೇಳಿಬಿಡ್ತಾಳೆ. ಆದರೆ ಕೂಸು ಬಿಡೋದಿಲ್ಲ ಅಲ್ಲ, ಕೂಸಿನ ತಾನೇ ಬಿಡೋದಿಲ್ಲ ಫಸ್ಟ್ ಇವಳು. ಕೂಸಿನ ಬಿಡೋದಕ್ಕೆ ತಾಯಿನೇ ತಯಾರಿಲ್ಲ, ಅದು ನೋವುಂಟು ಮಾಡೋದಕ್ಕೆ ಅವಳಿಗೆ ಇಷ್ಟ ಇಲ್ಲ. ಇದು ತಾಯಿ ಅಂದರೆ ಸೈಕಾಲಜಿ. ಇದು ಅದು ದೇವರು ಅಂದರೆ ಹೀಗಿರ್ತಾನೆ. ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ. ಇವೆಲ್ಲ ಕೇಳಿದಾಗ ನಮಗೆ ದೇವರ ಬಗ್ಗೆ ವಿಶ್ವಾಸ ತುಂಬ ಜಾಸ್ತಿ ಆಗುತ್ತೆ, ಭಕ್ತಿ ಜಾಸ್ತಿ ಆಗುತ್ತೆ. ದೇವರು ನಮ್ಮನ್ನು ಹತ್ತಿರ ಸೇರಿಸ್ಲಿಕ್ಕಿಲ್ಲ, ದೂರ ಓಡಿಸಿಬಿಡ್ತಾನೆ ಅನ್ನೋ ಭಾವನೆ ಹೋಗಿಬಿಡುತ್ತೆ. ನಾವು ದೇವರ ಹತ್ರ ಹೋಗದೆ ನಾವು ತಪ್ಪು ಮಾಡ್ತೇವೆ ಹೊರತು, ಹೋದರೆ ಮಾತ್ರ ಖಂಡಿತ ತಮ್ಮನ್ನು ಕೈ ಬಿಡೋದಿಲ್ಲ ಅನ್ನತಕ್ಕ ವಿಶ್ವಾಸ ಹುಟ್ಟಿಸ್ತಾನಲ್ಲ. ಅದಕ್ಕೆ ರಾಮಾಯಣ ಮಹಾಭಾರತಗಳು ಅಂದರೆ ಹರಿಕಥೆ ಏನೇ ಕೇಳೋ, ಕೇಳಿದ್ದೇ ಕೇಳೋ, ಒಂದಿಷ್ಟು ಎಂದೂ ಆಗಿ ಹೋದ ಕಥೆಗಳವೆಲ್ಲ ಕೂಡ. ಆದರೆ ಅವಳ ತತ್ವ ಇದೆಯಲ್ಲ, ಅದು ಎಂದೂ ಹೋಗೋದೇ ಇಲ್ಲ. ಯಾವ ಕಾಲಕ್ಕೂ ನೀರು ಇವತ್ತಿಲ್ಲ, ಆದರೆ ನೀರು ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ ಅನ್ನೋದು ಗ್ಯಾರಂಟಿ. ಅದೆಂದು ಬದಲಾಗೋದೇ ಇಲ್ಲ. ನೀರಿಗೆ ತಂಪು ಮಾಡೋ ಶಕ್ತಿ ಇರೋದು ಎಷ್ಟು ಸತ್ಯನೋ, ಭಾಗವತಾದಿ ಗ್ರಂಥಗಳಿಗೆ ಮನಸ್ಸಿಗೆ ತಂಪುಂಟು ಮಾಡತಕ್ಕಂತಹ, ಹಿತ ಉಂಟು ಮಾಡತಕ್ಕಂಥ ಶಕ್ತಿ ಸದಾಕಾಲ ಇದೆ ಎಂಬುದನ್ನು ಯಾವ ಕಾಲಕ್ಕೂ ಮರಿಬಾರದು. ಅದನ್ನು ನಾವಿಲ್ಲಿ ಕಾಣುತ್ತೇವೆ. ಆಗ ಪರಶುರಾಮರು ಹೇಳಿದ್ರಂತೆ, ನೋಡಮ್ಮ ನಾನಂತೂ ಎಲ್ಲ ಮಾಡಿದೆ, ಭೀಷ್ಮರಂತೂ ಏನಿದು ಆಗಲಿಲ್ಲ, ಯುದ್ಧನೇ ನಿಂತು ಹೋಗಿಬಿಡ್ತು, ಆದ್ದರಿಂದ ಐ ಆಮ್ ಸಾರಿ ಅಂತಾರಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ಹೋಗಿಬಿಡು ಅಂತ ಹೇಳಿಬಿಟ್ರು. ಪರಶುರಾಮದೇವ್ರು, ನೋಡಿ ನೀನೇ ನೋಡಿದೆಯಲ್ಲ, ನಿನ್ನ ಎದುರಿಗೆ ಆಯ್ತಲ್ಲ, ಈಗ ಏನು ಮಾಡೋದು ನಾನೀಗ ಅಂತ ಹೇಳಿದ್ರಂತೆ. ಅಂಬೆಗೆ ಭಾರಿ ದುಃಖ ಆಯ್ತಂತೆ, ಹೊರಟೋಗಿಬಿಟ್ಲಂತೆ. ಸೂಕ್ಷ್ಮ ವಿಚಾರ ಆಚಾರ ಹೇಳ್ತಾರೆ. ನಮಗೊಂದು ಪ್ರಶ್ನೆ ಬರ್ತದಾಗ ಸುಮ್ಮನೆ ಕಥೆ ಕೇಳ್ಕೊಂಡೋದ್ರಿಗೆ ಯೋಚನೆ ಇಲ್ಲ. ಅಲ್ರಿ, ಪರಶುರಾಮರು ಶರಣ ಹೊಂದಿರೋ ಕೆಲಸ ಆಗಲಿಲ್ಲ ಅಂದಮೇಲೆ ಅಂಬೆ ದೇವರ ಸಹಾಯ ಮಾಡಲಿಲ್ಲ ಅಂತ ಆಯ್ತಲ್ಲ. ಹಾಗಿದ್ರೆ ಅಂಬೆ ಅಷ್ಟು ಭಕ್ತಿಯಿಂದ ಕೇಳಿದಾಗ ಆಯಿತು ಅಂತ ಬಂದವರು ನನಗೆ ಆಗಲಿಲ್ಲ ಅಂತ ಹೇಳಿಬಿಟ್ರೆ ದೇವರ ಕೈಯಲ್ಲಿ ಆಗಲಿಲ್ಲ ಅಂತ ಆಗಲಿಲ್ಲೋ? ಹಾಗಿದ್ರೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ, ಚತುರ್ವಿಧ ಭಜಂತೆ ಇಮಾಂ ಜನ ಸುಕೃತಿನ ಅರ್ಜುನ, ಆರ್ತೋ ಜಿಜ್ಞಾಸುಹು ಅರ್ಥಾರ್ಥಿ ಜ್ಞಾನೀಚ ಭರತ ಋಷಭ. ಆರ್ತಃ ದುಃಖಿಗಳು ನನ್ನ ಹತ್ರ ಬರ್ತಾರೆ ಅಂತ ಪರಮಾತ್ಮ ಹೇಳಿದ್ದಾರೆ. ಅರ್ಥಾರ್ಥಿ ಒಂದು ಕೆಲಸಕ್ಕೋಸ್ಕರ ನನ್ನ ಹತ್ರ ಬರ್ತಾರೆ ಅಂತ ಪರಮಾತ್ಮ ಹೇಳಿದ್ದಾರೆ. ಹಾಗೆ ಬಂದವರು ಹೊತ್ತು ಆಗಲಿಲ್ಲ ಅಂದಮೇಲೆ ದೇವರು ಪೂರ್ಣತೆ ಹೊಂದಿಲ್ಲ ಅಂತ ಆಯ್ತಲ್ಲ, ಏನು ಮಾಡಬೇಕು? ಇದು ಯಾರು ಯೋಚನೆ ಮಾಡಲಿಲ್ಲ ಯಾರು ಕೂಡ. ತಕ್ಷಣ ಆಚಾರ ಹೇಳ್ತಾರೆ, ಇಲ್ಲ, ದೇವರು ಎಂದೂ ತನ್ನ ಮಾತನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅವಳನ್ನು ಕಾಪಾಡಿಯೇ ಕಾಪಾಡ್ತಾನೆ. ಏನು ಕಾಪಾಡಿದ ನೋಡ್ರಿ ಅಂತ ಕೇಳಿದರೆ, ಅವಳು ಹೇಳೋದೇನು, ಭೀಷ್ಮರನ್ನು ಮದುವೆ ಆಗಬೇಕು ಹೌದಲ್ಲೋ, ಆಯಿತು. ಮುಂದೆ ಭೀಷ್ಮರು ವಸುವಾಗಿ ವಾಪಸ್ ಹೋಗ್ತಾರಲ್ಲ, ಇವಳು ಅಂಬೆ ತನ್ನ ಮೂಲ ರೂಪಕ್ಕೆ ವಾಪಸ್ ಹೋಗ್ತಾಳಲ್ಲ, ಮತ್ತೆ ಇಬ್ಬರು ಗಂಡ ಹೆಂಡರು ಹಾಗೆ ಆಗ್ತಾರೆ. ನಿಜವಾಗಲೂ ಇವರು ಏನಾದರೂ ಬಂಬ ಇವತ್ತು ಹೋಗಿ ಪರಶುರಾಮರ ಕಾಡಿ ಬಿಡದೆ ಹೋಗಿದ್ದಿದ್ರೆ ಅವ್ರು ಎಂದೂ ಒಂದು ಆಗ್ತಾನೆ ಇರಲಿಲ್ಲ, ಮತ್ತೆ ಒಂದು ಮಾಡಿದ್ರಲ್ಲ. ಈಗ ಅಂದರೆ ದೇವರನ್ನು ನಂಬಿದ್ದು ಸುಳ್ಳು ಆಗಲೇ ಇಲ್ಲ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೇ ಕೆಡಲಿ. ಇಲ್ಲದೆ ಹೋಗಿದ್ರೆ ಅವ್ರಿಗೆ ಎಷ್ಟು ದೋಷ ಬರ್ತಿತ್ತು ಲೆಕ್ಕ ಹಾಕಿ. ಆದರೆ ದೇವರು ಏನು ಹೇಳಿದ್ದಾರೆ, ಮಾಡ್ತೇನೆ ಅಂತ ಬಂದರು, ಮಾಡಿದರು. ಮತ್ತೆ ಈಗ ಮಾಡಲಿಲ್ಲ ಅಂದರೆ ಇವತ್ತೇ ಮಾಡ್ತೇನೆ ಅಂತೇನು ಹೇಳಿಲ್ಲಲ್ಲ ಅವರು. ಮಾಡು, ಮಾಡ್ತೇನೆ ಅಷ್ಟೇ, ಯಾವ ಮಾಡ್ತೇನೆ ಮಾಡ್ತೇನೆ, ಕೆಲಸ ಕೈ ಬಿಡಲಿಲ್ಲ ಅವರು. ಅದಕ್ಕೆ ದೇವರು ಒಂದು ಕೈ ಬಿಡೋದಿಲ್ಲ, ಯೋಗಕ್ಷೇಮಂ ವಹಮ್ಮೆಹಂ. ಅವಳೇನು ತಪ್ಪು ತಿಳ್ಕೊಂಡು ಏಕಾಸಿ ಮನೆ ಬಂದರು, ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂದರೆ ಇವತ್ತು ಅಲ್ಲ ನಾಳೆ ಅಂತ ಅರ್ಥ. ಇರೋದು ಇವತ್ತು, ಊಟ ನಾಳೆ, ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಏಕಾದಶಿನೇ ಅಲ್ಲ ಅವತ್ತು. ಅಲ್ಲಿ ಕರೆದ್ರು ಅಂದರೆ ಅರ್ಥ, ಸಾಮಾನ್ಯ ಏಕಾದಶಿ ಭಿಕ್ಷೆ ಕರೆದ್ರೆ ಎರಡು ಪೂಜೆ ಅಂತ ಅರ್ಥ, ಏಕಾದಶಿನೂ ಪೂಜೆ ದ್ವಾದಶಿನೂ ಪೂಜೆ. ಕೆಲವರು ಅದಕ್ಕೆ ಕರೆಯೋದಿಲ್ಲ, ಎರಡೆರಡು ಯಾಕೆ ಕಚ್ಕೋಬೇಕು ಅಂತ ಅವಾಯ್ಡ್ ಮಾಡೋರು ಇರ್ತಾರೆ ಪಾಪ. ಕೆಲವು ಕರೆಯೋರು ಇರ್ತಾರೆ, ಕರೆದೇ ಇರೋರು ಇರ್ತಾರೆ. ಅಬ್ಬ ನಾವು ಅಡ್ವಾಂಟೇಜ್ ಅದು ಒಂದು. ಒಂದು ದಿವಸಕ್ಕೆ ಬಂದರೆ ಏಕಾದಶಿ ಪೂಜೆ ದ್ವಾದಶಿ ಪೂಜೆ ಇನ್ನೊಂದು ಕಡೆ ಹೋಗಿಲ್ಲ ಅವರು. ಏಕಾದಶಿಯಲ್ಲಿ ಪೂಜೆ ಮಾಡಿರ್ತಾರೆ, ದ್ವಾದಶಿನ ಅಲ್ಲೇ ಪೂಜೆ ಮಾಡೋರು. ನಿಯಮ ಅದು. ಒಂದು ದೇವ್ರನ್ನ ಅವತ್ತು ಕುಡಿಸಿಬಿಟ್ರೆ ಮರುದಿವಸ ಬೆಳಗ್ಗೆ ಪೂರ್ತಿ ಭುಕ್ಷ ಸ್ವೀಕಾರ ಮಾಡಿಕೊಂಡೇ ಹೋಗ್ತಾರೆ, ಅವ್ರು ಬಿಟ್ಟು ಹೋಗೋದಿಲ್ಲ, ಪದ್ಧತಿ ಅದು. ಆ ಥರ ಆಯ್ತು. ದೇವ್ರು ಹೇಳ್ತಾರೆ ನೀವು ಮುದ್ದೆ ಮಾಡ್ತೀನಿ ಆಯ್ತೋ ಇಲ್ಲೋ, ಮಾಡೇ ಮಾಡ್ತಾರೆ, ಟೈಮ್ ಹೇಳಿದ್ದಿಲ್ಲ ಮುಂದೆ ಮಾಡ್ತಾರೆ. ಆದ್ದರಿಂದ ದೇವರನ್ನು ನಾವು ಆರಾಧನೆ ಮಾಡಿದರೆ ಎಂದೂ ಕೆಟ್ಟದ್ದಾಗೋದೇ ಇಲ್ಲ. ಒಂದು ಹೊಸ ವಿಚಾರ ಒಂದು ಗೊತ್ತಾಯಿತು. ಗೋವಿನ ದ್ರೋಹ ಮಾಡಿದ್ದರಿಂದಾಗಿ ಗಂಡ ಹೆಂಡಿರ ದಾಂಪತ್ಯ ವಿಚ್ಛಿನ್ನವಾಗಿ ಹೋಯಿತು. ಒಂದಾಗಲಿಕ್ಕಾಗಲೇ ಇಲ್ಲ ಅವರಿಗೆ. ಆ ರೆಮಿಡಿ ಎಲ್ಲಿ ಸಿಕ್ತು ಅವರಿಗೆ? ಪರಶುರಾಮ ದೇವರನ್ನು ಶರಣ ಹೊಕ್ಕರಲ್ಲ, ಪರಿಹಾರ ಸಿಕ್ಕಿಬಿಡುತ್ತೆ. ಯಾರು ಗೋದ್ರೋಹವನ್ನು ಮಾಡ್ತಾರೆ ಆ ಮೂಲಕ ಅನರ್ಥವನ್ನು ಕಾಣ್ತಾರೆ, ಸರಿ ಮಾಡಬೇಕಾದ್ರೆ ಉಪಾಯ ಒಂದೇ ಒಂದು, ಪರಶುರಾಮ ದೇವರನ್ನು ಶರಣ ಹೋಗಬೇಕು. ಪರಶುರಾಮ ರೂಪದ ಭಗವಂತನ ಆರಾಧನೆ ಮಾಡಬೇಕು. ಅವರು ಗೋ ರಕ್ಷಕರು, ಗೋ ಅಂದರೆ ಭೂಮಿ ಅಂತಲೂ ಅರ್ಥ. 21 ಸಲ ದುಷ್ಟಕ್ಷತ್ರಿಯರನ್ನು ಸದೆ ಬಡಿದು ಬಿಟ್ಟು ಗೋವಿನ ರಕ್ಷಣೆ ಮಾಡಿದವರಾದ್ದರಿಂದ ಅವರನ್ನು ಶರಣ ಹೋಗ್ತವರ ದಾಂಪತ್ಯ ಮತ್ತೆ ಸರಿ ಹೋಗುತ್ತೆ ಅಂತ ಅರ್ಥ, ಮತ್ತೆ ಸರಿ ಹೋಗುತ್ತೆ. ಇವತ್ತು ನಾವು ಜನಕ್ಕೆ ಪರಿಸರ ಆರಾಧನೆ ಮಾಡಬೇಕು ಅಂತ ಗೊತ್ತಾಯ್ತು. ಹೇಗೆ ಮಾಡಬೇಕು ಅಂತ ಪ್ರಶ್ನೆ. ಹುಡುಕಿದ ಪರಿಸರಾಮ ಗುಡಿಗಳೇ ಇಲ್ಲ. ಮೊದಲು ಬೆಂಗಳೂರಲ್ಲಿ ಒಂದಾರು ಪರಿಸರಾಮರ ಗುಡಿ ಇದೆಯಾ? ಎಷ್ಟು ಕಡೆ ಇದೆ? ಇರೋದು ಒಂದೇ ಕಡೆಗೆ, ಪಾದಿಕ ಕ್ಷೇತ್ರದಲ್ಲಿ ಇಮಾನಗಿರಿ ಇದೆಯಲ್ಲ, ಇದರಲ್ಲಿ ಪರಿಸರಾಮ ಬೆಟ್ಟ ಇದೆ, ಅಲ್ಲಿ ಪರಿಸರಾಮ ದೇವ್ರ ವಿಗ್ರಹ ಇದೆ ಅಷ್ಟೇ. ಪರಿಸರಾಮ ದೇವ್ರ ವಿಗ್ರಹ ಹೆಚ್ಚು ಕಡೆ ಇಲ್ಲೇ ಇಲ್ಲ. ಮತ್ತು ಪರಿಸರ ಪೂಜೆ ಹೇಗೆ ಮಾಡಬೇಕು ಅಂತ ಕೇಳಿದರೆ ಅದು ಪರಿಸರಾಮ ಪೂಜೆ ಅಲ್ಲ. ಅಲ್ಲಿಗೆ ಆದರೆ ಹೋಗಿ ಏನು ಬೇಡ ಅಂತ ಹೇಳೋದಿಲ್ಲ. ನಿಜವಾದ ಪರಿಸರಾಮ ಪೂಜೆ ಅಂದರೆ ಪರಿತತೆ ವೈಷ್ಣುದೇವವನ್ನು ಮಾಡ್ತಾನಲ್ಲ, ಅಲ್ಲಿ ಪರಿಸರಾವಿರ ಪೂಜೆ ಮಾಡು. ಅಗ್ನಿ ಕಾರ್ಯ ನಡೀತು ಅಂದರೆ ಪರಿಸರಾವ ದೇವರ ಪೂಜೆ ಅಂತಾನೆ ಅರ್ಥ. ಒಟ್ಟು ಅಗ್ನಿ ಎಲ್ಲಿ ಮಾಡ್ತಾನೆ, ಅಗ್ನಿ ಕಾರ್ಯ ಮಾಡ್ತಾನೆ. ಇವರು ವೈಷ್ಣುದೇವವನ್ನು ಮಾಡ್ತಾರೆ, ಹೋಮಹವನಗಳನ್ನು ಮಾಡ್ತಾರೆ, ಅಲ್ಲಿ ಸರಿ ಹೋಗುತ್ತೆ ಅಂತ. ಆಗ ಯಾರು ಪರಿಸರಾವರ ಆರಾಧನೆಯನ್ನು ಸರಿಯಾಗಿ ಮಾಡಿದವರಿಗೆ ಹೋಮ ಹವನಗಳನ್ನು ವೈಷ್ಣುದೇವಾದಿಗಳನ್ನು ತಪ್ಪದೆ ಮಾಡತಕ್ಕಂಥ ಜನಗಳ ಮನೆಯೊಳಗೆ ಯಾವುದೇ ಕಾರಣದಿಂದ ದಾಂಪತ್ಯ ಒಡೆಯುವ ಪ್ರಸಂಗ ಬಂದಿದ್ದರೆ ಅದೆಲ್ಲ ಸರಿ ಹೋಗಿಬಿಡುತ್ತೆ. ಇದು ವಿಶೇಷ. ಈ ಹಿನ್ನೆಲೆಯಲ್ಲಿ ಈ ಕಥೆ ನಮ್ಮ ಜೀವನದ ಒಂದು ಸುಭದ್ರತೆಗೆ, ನಮ್ಮ ಸಂಸಾರದ ಉಳಿವಿಗೆ ಒಂದು ತಾತ್ವಿಕವಾದಂತಹ ಸ್ಫೂರ್ತಿ ಕೊಡತಕ್ಕಂಥ ಕಥೆ ಇದು. ಅಷ್ಟು ಮಾಡಿ ಅವರು ಹೊರಟ್ರಂತೆ. ಅಂಬೆಗೆ ಆ ಕಾಲಕ್ಕೆ ಸಮಾಧಾನ ಆಗಲಿಲ್ಲ, ಏನು ಹೀಗಾಯ್ತಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಹಠ ತೊಡ್ತಾಳೆ. ಆಯ್ತು, ಇನ್ನು ಭೀಷ್ಮರು ಮದುವೆ ಮಾಡೋ ಐಡಿಯಾ ಡ್ರಾಪ್ ಮಾಡಿದೆ, ಮದುವೆ ಆಗೋ ಪ್ರಶ್ನೆ ಇಲ್ಲ. ಇನ್ನು ಇವ್ರನ್ನ ಕೊಂದು ಬಿಡಬೇಕು ಅಂತ ತೀರ್ಮಾನ ಮಾಡಿಲ್ಲ. ಎಷ್ಟು ಹಠ ನೋಡಿ ಅವರು. ಸೊ ಗೋವನ್ನು ಕೆಣಕಿದರ ಫಲ ಗಂಡನಲ್ಲೇ ದ್ವೇಷ, ಇವನು ಕೊಂದೇ ಬಿಡಬೇಕು ಹೇಗಾದರೂ ಮಾಡಿಬಿಟ್ಟು. ಆದರೆ ಸಾಧ್ಯ ಇಲ್ಲ. ಮಹಾವೀರಿಗಾಲೆ ಎಷ್ಟೋ ದಿನ ಕಾಲ ನೀರು ಕುಡಿಸಿ ಆಗಿದೆ ಅವರಿಗಾಗಲೇ. ಭೀಷ್ಮರ ಎದುರು ನಿಂತರೆ ತಾನೇ ನೋಡಿದ್ದಾಳೆ, ತಮ್ಮನ್ನು ಸ್ವಯಂವರ ಮಠದ ಕರ್ಕೊಂಡ್ಬರಬೇಕಾದ್ರೆ ಎಂಥ ಯುದ್ಧ ಮಾಡಿದೆ ನೋಡಿಬಿಟ್ಟಿದ್ದಾಳೆ. ನನಗಂತೂ ಸಾಧ್ಯ ಇಲ್ಲ, ಹೇಗಾದರೂ ಕೊಲ್ಲಬೇಕು, ತಪಸ್ಸು ಶುರು ಮಾಡಿಬಿಟ್ಲು. ಏನು ಆಶ್ಚರ್ಯ, ಗಂಡನ್ನು ಕೊಲ್ಲಕ್ಕೋಸ್ಕರ ತಪಸ್ಸು. ನಿಜವಾಗಲೂ ಇಂಥ ಕಥೆ ಕೇಳೋದಕ್ಕೆ ನಮ್ಮ ಅಪರೂಪದ ಕಥೆ. ಆದರೆ ಇಬ್ಬರು ದ್ವೇಷಿಗಳಲ್ಲ, ಇಬ್ಬರು ದೇವತೆಗಳು. ಪಾಪ ಬುದ್ಧಿ ಮಾತ್ರ ಆ ಮಟ್ಟಿಗೆ ಕೆಟ್ಟು ಹೋಗಿಬಿಟ್ಟಿದೆ. ಗಂಡನ ಮೇಲೆ ಏನೋ ಒಂದು ವಿಚಿತ್ರವಾದ ಆಗ್ರಹ. ಯಾರು ಹುಚ್ಚುಚ್ಚ ಸೇವೆ ಮಾಡೋ ಜನಗಳು ಸಿಗ್ತಾರೆ. ಒಂದ್ಸರ್ತಿ ಮೈಸೂರಲ್ಲಿ ಹೋಗ್ತಿದ್ದ ಕಾಲಕ್ಕೆ ಒಬ್ಬ ಹೆಂಗಸು ಬಹಳ ಸರಿಯಾಸ ಇದ್ದೆ, ರಾಯರಿ ನಮಸ್ಕಾರ ಹಾಕಿದ್ದು 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 ಹಾಕಿದ್ದೇನೆ. ಅಲ್ಲಿಯ ವ್ಯವಸ್ಥಾಪಕರು ಹೇಳಿದರು, ಆಚಾರ್ಯವ್ರು ಯಾತಕ್ಕೆ ಕೊತ್ತಾರೆ ನಮಸ್ಕಾರ ಮಾಡ್ತಿರೋದಕ್ಕೆ, 21 ಸೇವೆ ಮಾಡ್ತೇನೆ ಅಂತ ಹರ್ಚ್ಕೊಂಡ್ಬಿಟ್ಟಿದ್ದಾಳೆ ರಾಯರಿಗೆ, ದಿವಸ ನಮಸ್ಕಾರ ಹಾಕ್ತಾಳೆ ಅಂತ ಹೇಳಿದರು. ಯಾತಕ್ಕೆ ಅಂತ ಕೇಳಿದರೆ ಯಾರದ ಉಪನ್ಯಾಸ ಕೇಳಿ ಅವರ ಆಕೆ ಗಂಡ ತುಳಸಿ ಸರ ಕೊಳ್ಳಲು ಹಾಕಲು ಶುರು ಮಾಡಿಬಿಟ್ಟಿದ್ದಾನಂತೆ, ತುಳಸಿ ಮಾಲೆಯನ್ನು. ಈಕೆ ಭಾರಿ ಅವಮಾನದ ಆಗಿಬಿಟ್ಟಿದೆ ಫ್ರೆಂಡ್ಸಿನ ಮಧ್ಯೆ. ರಾಯರ ಸೇವೆ ಏನಾದರೂ ಮಾಡಿ ತುಳಸಿ ಮಾಲೆ ತೆಗೆಸಿ ಸ್ವಾಮಿ ಗಂಡನ ಕೊಡಿ, ಎಂಥ ಭಕ್ತಿ ಇರಬೇಕು ಲೆಕ್ಕ ಹಾಕಿ. ರಾಯರಲ್ಲಿ ಭಕ್ತಿ ಇದೆ, ಪಾಪ ರಾಯರು ತುಳಸಿ ಮಾಲೆ ಹಾಕ್ಕೊಂಡವರು, ಗಂಡನ ಕೇಳಿ ಬಿಡಿಸಿರಿ ಅಂತ ಕೇಳಬೇಕು. ಏನು ಮಾಡಬೇಕು ರಾಯರಿದಕ್ಕೆ? ಎಷ್ಟು ಆಶ್ಚರ್ಯ, ಹೆಂಡತಿ ಸಂತತಿ ಸಾವಿರವಾಗಲಿ ತುಳಸಿ ಮಾಲೆ ಹಾಕಿಸಿದಳಯ್ಯ ಅಂತ ಅವ್ರು ಹೇಳಿದರೆ, ತೆಗೆಸಿದಳಯ್ಯ ಅಂತ ಇವ್ರು ಹೇಳಬೇಕು ಅಂತ ಅಂಥ ಕಥೆ ಇದು. ಅಂದರೆ ಹುಚ್ಚು ಭಕ್ತಿ ಅಂತಾರಲ್ಲ, ಹಾಕಿ ಹುಚ್ಚು ಭಕ್ತಿಗಳು ಇವೆಲ್ಲ ಕೂಡ. ಅಂದರೆ ಭಕ್ತಿ ಕಾನ್ಸೆಪ್ಟ್ ಸರಿಯಾಗಿ ಗೊತ್ತಿಲ್ಲ, ದೇವರ ಮೇಲೆ ಶರಣಾಗುತ್ತೆ, ದೇವ್ರ ಪ್ರಿನ್ಸಿಪಲ್ ಏನೋ ಗೊತ್ತಾಗಬಾರದೆ. ಈ ಮಧ್ಯೆ ವೆಂಕಟೇಶ ಲಂಚ ತಗೋದ್ರೆ ಸಿಗದಂತೆ ಮಾಡಪ್ಪ ಅಂತ ಕೇಳಿದರೆ, ದೇವರ ಅವತಾರ ಮಾಡಿದ್ರೆ ಅದಕ್ಕೋಸ್ಕರ? ಆತಿರೋದೇ ಅಧರ್ಮ ನಾಶ ಮಾಡೋದಕ್ಕೋಸ್ಕರ. ಅಧರ್ಮ ಮಾಡ್ತೇನೆ ಕಾಪಾಡೋದು ಕೇಳಿ ಏನರ್ಥ ಇದಕ್ಕೆ? ಅದು ದೇವರ ಪರಿಚಯ ನಮಗೆ ಸರಿಯಾಗಿ ಆಗಿಲ್ಲ ಅನ್ನೋದು ಇದಕ್ಕೆ ಕಾರಣ. ನಾವು ಕಪ್ಪು ಹಾಲನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಗಿರುತ್ತೆ? ಹಾಲು ಕಪ್ಪಿರುತ್ತೆ ಅಂತ ಹೇಳಿ. ಹಾಲು ಅಂದರೆ ಬೆಳಗ್ಗೆ ಇರಲೇಬೇಕಲ್ಲ, ಧರ್ಮ ಅಂದರೆ ಶುದ್ಧವಾಗಿರಲೇಬೇಕದು. ಶುದ್ಧಿ ಇಲ್ಲ ಅಂದರೆ ಅದು ಧರ್ಮವೇ ಅಲ್ಲ, ಧರ್ಮಾಭಾತ ಅಂತ ತಿಳ್ಕೊಂಬಿಡಿ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಕೃತವಾದ ಚಿಂತನೆಗೆ ಒಂದು ಕಾರಣ ಆಯಿತು. ಹಠ ತೊಟ್ಟಲಾಯ್ತು, ನಾನು ಹೇಗಾದ್ರೂ ಕೊಲ್ಲಬೇಕು. ತಪಸ್ ಮಾಡೋಕ್ಕೆ ಶುರು ಮಾಡಿದರು. ಈಶ್ವರನ ಕುರಿತು ರುದ್ರದೇವನ ಕುರಿತು ತಪಸ್ ಮಾಡ್ತಾ ಇದ್ದ. ರುದ್ರದೇವರು ಯಾರು ಗೊತ್ತೇನು ಹೇಳ್ತಾರೆ, ಯಾರು ಶಿವಪಾರ್ವತಿಯರ ಆರಾಧನೆ ಸರಿಯಾಗಿ ಮಾಡ್ತಾರೋ ಅವರ ದಾಂಪತ್ಯ ಸುದೀರ್ಘ ದಾಂಪತ್ಯವಾಗುತ್ತೆ ಅಂತ ಹೇಳಿದ್ದಾರೆ. ಭಾಗವತದಲ್ಲಿ ಬರುತ್ತೆ, ದಾಂಪತ್ಯಾರ್ಥೆ ಉಮಾಂ ಸತೀಂ ಅಂತ ಹೇಳಿದ್ದಾರೆ. ಯಾರು ಗೌರಿ ಪೂಜೆ ಮಾಡ್ತಾರೆ, ಶಿವನ ಆರಾಧನೆ ಮಾಡ್ತಾರೆ, ಅವರ ದಾಂಪತ್ಯದೊಳಗೆ ಸಂಪೂರ್ಣ ಹೊಂದಾಣಿಕೆ ಬರುತ್ತೆ ಅಂತ ಶಾಸ್ತ್ರ. ಅಂತ ಶಿವನನ್ನು ಕೇಳ್ತಾರೆ ಗಂಡನ ಕೊಲ್ಲೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳಿದರೆ ಎಷ್ಟು ಸಿಟ್ಟು ಬರಬೇಕು ಶಿವನಿಗೆ ಅವರಿಗೆ. ಆದರೂ ಹೇಳಿದರೆ ಯೋಚನೆ ಮಾಡಿ, ಅನುಗ್ರಹ ಮಾಡಿದ್ರಂತೆ ಅಂಬೆ ಪ್ರತ್ಯಕ್ಷ ಆಗಿಬಿಟ್ಟಿದೆ ಬೆಳ್ಳಿರು, ಪ್ರತ್ಯಕ್ಷ ಆದರೆ ಏನು ಬೇಕು ವರ ಅಂತ ಕೇಳುತ್ತಾರೆ. ಹಾಗಾಗಿ ಕೇಳ್ತಾರೆ, ಬುದ್ಧಿ ಹೇಗೆ ಓಡ್ತಾ ಇದೆ ಲೆಕ್ಕ ಹಾಕಬೇಕು. ಸ್ವಾಮಿ ನಾನು ಈಗ ನನಗೆ ಪುರುಷ ರೂಪ ಬರಬೇಕಿದೆ, ಪುರುಷ ದೇಹ ಬರಬೇಕು, ವರ ಕೊಡಿ ಅಂತ ಕೇಳಿದೆ. ಪುರುಷ ದೇಹ ಬರಬೇಕು, ಆ ದೇಹದಿಂದ ನಾನು ಈ ಭೀಷ್ಮರ ಸಾವಿಗೆ ಕಾರಣ ಆಗಬೇಕು ಅಂತ ವರ ಕೊಡಿ ಅಂತ ಕೇಳಿದ್ರೆ, ಅದು ತಥಾಸ್ತು ಅಂತ ಹೇಳ್ತಾರೆ. ನಿನ್ನ ಪುರುಷ ದೇಹ ತಕ್ಷಣ ಬರೋದಿಲ್ಲ, ಮುಂದಿನ ಜನ್ಮದಲ್ಲಿ ಹೆಣ್ಣಾಗೆ ಹುಟ್ಟಿ ಮುಂದೆ ಗಂಡ ದೇಹ ನಿನಗೆ ಬರುತ್ತೆ ಅಂತ ಹೇಳಿಬಿಟ್ಟು ಹೇಳಿದೆ. ಅಂತೂ ಒಂದು ಗುರಿ ಸಾಧಿಸಿಲ್ಲ ಅವನು. ಆಮೇಲೆ ಹೇಳ್ತಾರೆ, ನೋಡು ಅಂಬೆ, ಈ ಪುಷ್ಪಮಾಲೆ ಕೊಡ್ತೇನೆ, ಇದನ್ನು ತಗೋ, ಇದನ್ನು ಯಾವನು ತನ್ನ ಕೊಳ್ಳಲ್ಲಿ ಹಾಕ್ಕೊಳ್ತಾನೋ ಅವನು ಭೀಷ್ಮರನ್ನು ಕೊಲ್ತಾನೆ ಅಂತ ಹೇಳಿದ. ಈ ಪುಷ್ಪಮಾಲೆಯನ್ನು ಯಾವನು ಕೊಳ್ಳಲ್ಲಿ ಹಾಕ್ಕೊಳ್ತಾನೋ ಅವನು ಭೀಷ್ಮರನ್ನು ಕೊಲ್ತಾನೆ, ತಗೋ ಅಂತ ಕೊಟ್ಟು ಅವಳು ತಗೊಂಡ್ಳು. ಒಂದು ಐಡಿಯಾ ಬಂತು ಅವಳಿಗೆ, ನಾನು ಹುಟ್ಟಿ ಮತ್ತೆ ಕೊಲ್ಲೋದಕ್ಕೆ ಯಾಕೆ ಅವಸರ ಪಡಬೇಕು, ಇನ್ನು ಯಾರನ್ನು ಮಾಲೆ ಹಾಕ್ಕೊಂಡ್ಬಿಟ್ಟು ಅವನೇ ಹಾಗೂ ಕೊಲ್ತಾನ ಅಂತ ತಿಳ್ಕೊಂಡ್ಬಿಟ್ಟು ಎಲ್ಲ ರಾಜರ ಹತ್ರ ಹೋದ್ರು. ನೀವು ರಾಜ ಮಾಲೆ ಹಾಕ್ಕೊಳ್ಳಿ ಭೀಷ್ಮನ ಕೊಲ್ಲಕ್ಕೆ ಬರುತ್ತೆ, ಮಾಲೆ ಹಾಕ್ಕೊಳ್ಳಿ ಭೀಷ್ಮನ ಕೊಲ್ಲಕ್ಕೆ ಬರುತ್ತೆ ಅಂತ ಹೇಳಕ್ಕೆ ಶುರು ಮಾಡಿದ್ರು. ಅವ್ರು ನೋಡಿದರು, ಇವಳು ಮಾತು ಕಟ್ಟಿಕೊಂಡು ಮಾಲೆ ಹಾಕ್ಕೊಂಡು ಭೀಷ್ಮರ ಹತ್ರ ಹೋಗಿ ಹೊಚ್ಕೊಂಡು ಬರೋಕೆ ಆಗಬಾರ್ದು ಅನ್ಕೊಂಡ್ರು ಪಾಪ. ಯಾಕಂದ್ರೆ ಸಾಕಷ್ಟು ಬೆಟ್ಟ ತಿದ್ದು ಬಂದಿದ್ದಾರೆ, ಈಗಾಗಲೇ ಹುಚ್ಚ ಬಟ್ಟೆ ಹೊರಗೆ ಕಳಿಸಿದ್ದಾರೆ ಭೀಷ್ಮರು. ಆಗಲೇ ಇದೆ ಇವಳೇನೋ ಮಾತಾಡಿದ್ರು ಅಂತ ಹೋಗಿ ಬಂದರೆ ಈಗೇನೋ ಪ್ರಾಣ ದೈವವಶಾತ್ ಬದುಕಿ ಬಂದಿದ್ದೇವೆ, ಆ ತಲೆನೂ ಹಾರಿಬಿಡುತ್ತಷ್ಟೇ. ಅಮ್ಮ ಭೀಷ್ಮರು ಕೊಂಡು ನಮಗೇನು ಆಗಬೇಕಾಗಿಲ್ಲ, ಈ ಮಾಲೆ ನೀನೇ ಇಟ್ಕೋ ಹೋಗುವಂತ ಕಳಿಸಿಬಿಟ್ರಂತೆ. ನೋಡಿ ಭೀಷ್ಮರ ಇದ್ದಿತ್ತಲ್ಲ ಯುದ್ಧದ ಇಂಪ್ಯಾಕ್ಟ್ ಹೇಗಾಗಿತ್ತು ಗೊತ್ತಾಗ್ತದೆ. ಇಡೀ ದೇಶ ಒಬ್ಬರು ಸಿಗಲಿಲ್ಲ ಹಾಕ್ಕೊಳ್ಳೋದಕ್ಕೆ, ಇಂಥ ಪೆಟ್ಟು ಭೀಷ್ಮರು ಕೊಟ್ಟಿದ್ದು. ಅದಕ್ಕೆ ಅವರ ಗೆಲುವು ದಾಖಲೆಯ ಗೆಲುವಾಗಿತ್ತು. ಅವರ ಗೆಲುವು ರೆಕಾರ್ಡ್ ವಿಕ್ಟರಿ ಅಂತ ಹೇಳ್ತೇವಲ್ಲ, ಅಂಥ ವಿಕ್ಟರಿಯನ್ನು ಹೊಂದಿ ಪುಣ್ಯಾತ್ಮರವರು ಎಲ್ಲ ನಿರಾಸೆ ಆಯ್ತು ಅವಳಿಗೆ. ಯಾರಾದರೂ ಬೇಡ, ಅದು ಸುದ್ದಿ ಗೊತ್ತಾಯ್ತಲ್ಲ, ಅವಳು ಬಂದರೆ ಹತ್ತಿರ ಸೇರಿಸ್ಬೇಡಿ ಅನ್ನೋ ಸ್ಥಿತಿ ಬಂದು ಕೊನೆಗೆ. ಅಂಬೆ ಬಂದರೆ ಹತ್ತಿರ ಸೇರಿಸ್ಬಾರ್ದು ಅನ್ನೋಷ್ಟು ಮಟ್ಟಿಗೆ ಜನ ಅವಳ ಕಡೆ ಗಾಬರಿಯಾಗಲು ಶುರುವಾಗಿಬಿಟ್ರು. ಕೊನೆಗೆ ಅವಳು ಯೋಚನೆ ಮಾಡ್ತಾ ಮಾಡ್ತಾ ದೃಪದ ರಾಜ ಒಬ್ಬ ಬಾಕಿ ಇದ್ದ, ಕೇಳಿದ್ದಿಲ್ಲ ಅವಳನ್ನು, ಕೇಳೋಣ ಅಂತ ಹೋದ್ಲು. ಅವನ ಮನಸ್ಸು ಚೇಂಜ್ ಆಯ್ತು, ಇವನು ಅದೇ ಅಂತಾನೆ, ಇವನು ಅದೇ ಅಂತಾನೆ, ಇಲ್ಲ ಅಂತ ಯಾಕೆ ಅನ್ಸ್ಕೋಬೇಕು ಅಂತೇಳಿ. ಅಂತೂ ನಾನು ಗಂಡಾಗಿ ಹುಟ್ಟಬೇಕಾದ್ರೆ ದೇಹ ಬಿಡಬೇಕು, ಈ ಹೂನಾರ ಇಟ್ಕೊಂಡು ಏನು ಮಾಡಲಿ, ಈಗ ಯಾರು ಉಪಯೋಗಿಸೋದಲ್ಲ ಹೇಗಿದ್ರು ಕೂಡ ಇದನ್ನು, ಇದೊಂದು ಬರ್ಣನಿದ್ದ ಲೆಕ್ಕ ಅಂತ ಹೇಳ್ಕೊಂಡು ದೃಪದಸ್ಯ ಗೃಹನ್ನ ಗೃಹದ್ವಾರಿ ನೆಸ್ಯ, ದೃಪದನ ಮನೆಯ ಬಾಗಿಲಲ್ಲಿ ಇಟ್ಟು ಹೊರಟೋಗಿಬಿಟ್ಲಂತೆ. ಹೊರಟು ಯೋಗಾಗ್ನಿಯಿಂದ ದೇಹ ಬಿಡ್ತಾ ಇದ್ದಾಳು. ಭಾಗವತ ಪುರಾಣದಲ್ಲಿ ಸತೀದೇವಿ ಯೋಗಾಗ್ನಿಯಿಂದ ದೇಹ ಬಿಟ್ಟ ಕಥೆ ಕೇಳಿರ್ತೇವೆ ನಾವು. ಈ ಮಹಾಭಾರತದಲ್ಲಿ ಆ ರೀತಿ ಮಾಡಿದವಳು ಅಂಬೆ ಹಾಗೆ ಮಾಡ್ತಾಳೆ. ಅವಳು ಕೂತ್ಕೊಂಡು ಬಿಟ್ಟು ತನ್ನ ದೇಹದಿಂದಲೇ ಅಗ್ನಿಯನ್ನು ಸೃಷ್ಟಿ ಮಾಡಿಕೊ, ಅಗ್ನಿ ಹಾಗೂ ದೇಹದಲ್ಲಿ ಇದ್ದೇ ಇರುತ್ತೆ ಮನುಷ್ಯ, ಪ್ರತಿಯೊಬ್ಬರ ದೇಹದಲ್ಲಿ ಅಗ್ನಿ ಇದ್ದೇ ಇರುತ್ತೆ, ಇಲ್ಲ ಅಂದರೆ ಡೆಡ್ ಅಂತ ಅರ್ಥ, ಇಲ್ಲ ಮೈ ತಣ್ಣಗಾಗಿದೆ ಸತ್ತೋಗಿದ್ದಾರೆ ಅಂತಲೇ ಅರ್ಥ, ಅಗ್ನಿ ಇದ್ದೇ ಇರುತ್ತೆ. ಆದರೆ ದೊಡ್ಡದು ಮಾಡ್ಕೊಂಡ್ಲಂತ ಇದು ದಹನ ಆಗುತ್ತೆ ಅಂತ ಹೇಳ್ತಾರೆ. ದೊಡ್ಡದು ಮಾಡಿ ಜ್ವರ ಬಂದಾಗ ಹೇಗಾಗುತ್ತೆ ನೋಡಿ, ಜ್ವರದ ತಾಪದಿಂದ ಮನುಷ್ಯ ಸಾಯ್ತಾನಲ್ಲ, ಆ ಥರ ದೇಹ ಬಿಟ್ಟು ಹೊರಟೋಗಿಬಿಟ್ಲಂತ. ಅದರಿಂದ ಆತ್ಮಹತ್ಯೆ ದೋಷ ಅವಳಿಗೆ ಬರಲಿಲ್ಲ, ಅವಳು ಮುಂದೆ ಹೊರಟೋದು. ದ್ರುಪದ ರಾಜನ ದೂತರೆಲ್ಲ ಬೆಳಗ್ಗೆ ಎದ್ದು ನೋಡ್ತಾರೆ, ಅಪೂರ್ವ ಪುಷ್ಪಹಾರ ನೋಡಿದ ತಕ್ಷಣ ಗೊತ್ತಾಯ್ತು ಇದು ಭೂಲೋಕದ್ದಲ್ಲ ಅಂತ ಗೊತ್ತ, ರುದ್ರದೇವರು ಕೊಟ್ಟಿದ್ದದ್ದು ನೋಡಿದ ತಕ್ಷಣ ಭೂಲೋಕದ್ದಲ್ಲ. ನಮ್ಮ ಜನ ಗೊತ್ತಾಗುತ್ತೆ, ಟೇಪ್ ರೆಕಾರ್ಡ್ ನೋಡ್ತಾರೆ, ದೇವರಾಣಿ ಇಂಡಿಯನ್ ಮೇಕ್ ಅಲ್ಲ ಇದು, ಈ ಫಿನಿಷಿಂಗ್ ಎಲ್ಲಿ ಬರುತ್ತೆ ಅದಕ್ಕೆ ಅಂತ ಹೇಳ್ತಾರೆ. ಎಂಥ ಫಿನಿಷಿಂಗ್ ಇದೆ ಈ ವಿಡಿಯೋ, ಇದಲ್ಲ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ, ಎಷ್ಟು ಅಡ್ವಾಂಟೇಜ್ ಇದೆ, ಎಲ್ಲ ನಮ್ಮ ದೇಶದಲ್ಲಿ ಮಾಡಿದ್ದಲ್ಲ ಇದು ಅಂತ ಅನಿಸುತ್ತಲ್ಲ. ಆ ಥರ ಇದು ಭೂಲೋಕದ್ದಲ್ಲೇ ಅಲ್ಲ, ದೇವಲೋಕದ ಪುಷ್ಪಮಾಲೆ ಇರಬೇಕು ಅಂತ ಅಂದ್ಕೊಂಡವರೇ ರಾಜನ ಮುಂದೆ ಹೋಗಿರ್ತಾರೆ. ಹೋಗಿ ರಾಜ ಇಂಥ ಹಾರ ಮನೆ ಮುಂದೆ ಕಾಣಿಸ್ತು ತಗೋ ಅಂತ ಕೊಟ್ಟರು. ಕೃಪಾರಾಜ ನೋಡ್ತಾನೆ, ಭಾರಿ ಖುಷಿ ಆಯ್ತು ಆತನಿಗೆ, ಎಷ್ಟು ಚೆನ್ನಾಗಿದೆ ಅದು, ತಪಸ್ ಮಾಡಿದ್ರೂ ಸಿಗೋದಕ್ಕೆ ಸಾಧ್ಯ ಇಲ್ಲ, ತಪಸ್ ಮಾಡೇ ಸಿಕ್ಕಿರೋದು ಪಾಪ ಆಕೆಗೆ, ತಪಸ್ ಮಾಡಿದ್ರೂ ಸಣ್ಣ ಪುಟ್ಟ ತಪಸ್ಸು ಸಿಗೋದಿಲ್ಲ, ನನ್ನ ಭಾಗ್ಯವೇ ಭಾಗ್ಯ ಅಂಥೇಳಿ ನೋಡಿ ದೇವ್ರ ಪ್ರೇರೇಪಣೆ ಹ್ಯಾ ಮಾಡಿದ್ದಾನೆ ಗೊತ್ತಾ, ತಾನು ಹಾಕೋಬೇಕು ಅನಿಸ್ಬಾರ್ದ ಆತನಿಗೆ ಅನಿಸಲಿಲ್ಲ. ಅದಕ್ಕೆ ದೈವ ಬುದ್ಧಿಯೋ ಯೌವನ ಪ್ರಚೋದಯಾತ್ ಅಂತ ಕರೆಯೋದು, ತಾನು ಹಾಕೋಬೇಕು ಅನಿಸಲಿಲ್ಲ, ಅದು ಪ್ರಿಸರ್ವ್ ಮಾಡಬೇಕು ಅನಿಸ್ತೆ ಅಂತ ಹಾಗೆ ಅದನ್ನು ತನ್ನ ಕೋಶದೊಳಗೆ ಪ್ರಿಸರ್ವ್ ಮಾಡಿಬಿಡ್ತಾನೆ. ಅನೇಕ ವರ್ಷಗಳ ಕಾಲ ಕಾಪಾಡ್ತಾನೆ. ಮೊದಲೇ ಹೇಳಿದೆ, 100 ವರ್ಷಗಳಿಂದ ಹೇಳಿದರೆ ಒಪ್ಪಲಕ್ಕಾಗ್ತಿದ್ದಿಲ್ಲ, ಅದೇನು ಪುಷ್ಪವಾಲೆ ಹಾಗೆಲ್ಲ ಇರ್ತಿತ್ತ ಅಂತ ಹೇಳಿಬಿಟ್ಟು. ಅದಿತ್ತಂಥದ್ದು ಕಾರಣ, ಅದು ರುದ್ರದೇವರು ಕೊಟ್ಟ ಮಾಲೆ, ದೈವಿ ಮಾ ಡಿವೈನ್ ಮಾ, ಆದ್ದರಿಂದ ಅದು ಇತ್ತು. ಇನ್ನೊಂದು ಕಾರಣ, ವ್ಯವಸ್ಥೆನೂ ಮಾಡಿದ ಆತ, ಕೋಶದಲ್ಲಿ ವ್ಯವಸ್ಥೆನೂ ಮಾಡಿದ. ಫ್ರಿಜ್ ಗಿಜ್ಜೆ ನಮ್ಮ ವ್ಯವಸ್ಥೆ ಮಾಡೋದಾದರೆ ಆತ ಒಂದು ವ್ಯವಸ್ಥೆ ಮಾಡಿಕೊಂಡ ಪಾಪ. ಆ ಮಾಲೆ ಹಾಗೆ ಇತ್ತು. ಮುಂದೆ ದ್ರೌಪದಿ ಸ್ವಯಂವರದ ಕಾಲಕ್ಕೆ ರಜ್ಜುನ ಮತ್ಸ್ಯಯಂತ್ರ ಭೇದನೆ ಮಾಡಿದಾಗ ದ್ರೌಪದಿಯ ಕೈಲಿ ಈ ಮಾಲೆ ಕೊಟ್ಟಿದ್ರು. ಆ ಮಾಲೆ ತೆಗೆದು ಕೊಟ್ಟಿದ್ದ, ಆ ಮಾಲೆ ಒಯ್ದು ಯಾರು ಕೊಳ್ಳಲ್ಲಿ ಹಾಕಿದ್ಲ ಯಾಕೆ, ಅರ್ಜುನ ಕೊಳ್ಳಲ್ಲಿ ಹಾಕಿದ್ರು. ಮುಂದೆ ಭೀಷ್ಮರನ್ನು ಕೊಲ್ಲೋದು ಯಾರು, ಅರ್ಜುನನೇ ಕೊಲ್ತಾರೆ. ರುದ್ರದೇವರು ಮಾತು ಸುಳ್ಳಾಗಲಿಲ್ಲ, ಗಮನಿಸ್ಬೇಕು ನಾವು. ರುದ್ರದೇವರು ಯಾವಾಗ ಕೊಟ್ಟಿದ್ರಲ್ಲ ಕರೆಕ್ಟ್ ಆಗೇ ಆಯಿತು, ಮಾಲೆ ಹಾಕ್ಕೊಂಡವನು ಭೀಷ್ಮರನ್ನು ಕೊಲ್ತಾನೆ. ಕೊನೆ ಭೀಷ್ಮರನ್ನು ಕೊಂದಿದ್ದು ಅರ್ಜುನನೇ ಹೊರತು ಬೇರೆ ಅಲ್ಲ. ಈ ಮಾಲೆ ಆತನಿಗೆ ಒಂಥರ ವರ ಆದಾಗಾಯ್ತು, ಅರ್ಜುನನಿಗೆ ಈ ಮಾಲೆ ಒಂದು ವರ ಆದಾಗಾಯಿತು. ರುದ್ರದೇವರು ಸುಮ್ಮನೆ ಕೊಟ್ಟರಪ್ಪ, ಯಾಕೆ ಕೊಟ್ಟರು ಅಂತ ಅನ್ಸ್ಕೊಳ್ಳೋ ಕಾರಣ, ಎಷ್ಟು ದೂರದೃಷ್ಟಿದೆ ಲೆಕ್ಕ ಹಾಕ್ಬೇಕು ಅವ್ರು. ಮುಂದಾಗೋದನ್ನು ಗಮನಿಸಿಬಿಟ್ಟೆ ಮಾಲೆ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ, ದೇವರ ಸಂಕಲ್ಪ, ಒಂದು ಚಿನ್ನದ ಮಾಲೆ ಪ್ರಿಸರ್ವ್ ಮಾಡೋದು ಕಷ್ಟ, ಒಂದು ಪುಷ್ಪಮಾಲೆ ಅಷ್ಟು ದಿವಸ ಇತ್ತು ಅಂತ ಕೇಳಿದರೆ ದೈವಿಕವಾದ ಹಿನ್ನೆಲೆಯಲ್ಲಿ ಏನು ಬೇಕಾದರೂ ಆಗಬಹುದು. ಎಷ್ಟೋ ಜನ ಇರ್ತಾರೆ, ಯಾವುದು ಸ್ವಪ್ನ ಆಗುತ್ತೆ, ಇಂಥಲ್ಲಿ ದೇವರಿದೆ ತಗೊಂಡು ಪೂಜೆ ಮಾಡಿ ಅಂತ ಕೆಲವೆಲ್ಲ ಸ್ವಪ್ನ ಆಗ್ತಾ ಇರುತ್ತೆ. ಸ್ವಪ್ನ ಆದ ತೆಗೆದು ನೋಡ್ತಾರೆ, ತುಂಬ ಜನ ಗಮನಿಸಿರಬೇಕು, ಬರೀ ದೇವರು ಸಿಗೋದಿಲ್ಲ, ಎಂದೋ ಪೂಜೆ ಮಾಡಿ ಇಟ್ಟಿರ್ತಾರಲ್ಲ, ಹಾಕಿದ ತುಳಸಿ ಹಾಗೆ ಇರುತ್ತೆ, ಅದರ ಮೇಲೆ ಹಾಕಿದವರು ಫ್ರೆಶ್ ಆಗಿರೋದನ್ನು ಅನೇಕರು ಕಂಡವರಿದ್ದ. ಅವತ್ತು ಯಾರೋ ಪೂಜೆ ಮಾಡಿ ಇಟ್ಟಿರ್ತಾರಲ್ಲ, ತುಳಸಿ ಬಾಡಿರೋದಿಲ್ಲ. ಮತ್ತೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಮಗೆ ಈ ಮಹಾಭಾರತ ಕಥೆ ಅರ್ಥ ಆಗ್ತದೆ. ಯೋಗಶಕ್ತಿ ಇದ್ದರೆ, ದೈವಾನುಗ್ರಹ ಇದ್ದರೆ, ಎಷ್ಟು ದಿವಸ ಬೇಕಾದ್ರೂ ಮನುಷ್ಯ ಮನುಷ್ಯನಾತಕ್ಕೆ ಯಾವುದೇ ಪದಾರ್ಥ ಫ್ರೆಶ್ ಆಗಿರಲಿಕ್ಕೆ ಸಾಧ್ಯ. ಅದನ್ನು ಬಿಟ್ಟುಬಿಟ್ರೆ ಯಾವಾಗ ಅವತ್ತಿದ್ದ ಸ್ವಲ್ಪತ್ತಿ ಒಣಗೋಗ್ಬಿಡುತ್ತೆ. ಆದ್ದರಿಂದ ದೈವಶಕ್ತಿಯ ಮುಂದೆ ಬೇರೆ ಯಾವ ಶಕ್ತಿಯೂ ಇಲ್ಲ ಅಂತ ಹೇಳ್ತಕ್ಕಂಥ ಶ್ರದ್ಧೆಯನ್ನು ಹೆಚ್ಚಿಸಲಿಕ್ಕೆ ಈ ಕಥೆ ಬೇಕು.